ಆಕಾಶವಾಣಿ ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟವನ್ನು ಉದ್ದೇಶಿಸಿ ಮಾಡಿದ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದಾಳದ ಮಾತು. ಅನುವಾದಿಸಿ ಓದುವವರು ಅಬ್ದುಲ್ ರೆಹಮಾನ್ ಪಾಷಾ.
ನನ್ನ ಪ್ರೀತಿಯ ದೇಶ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ. 2015 ಇದು ಒಂದು ರೀತಿ ನನ್ನ ವರ್ಷದ ಕೊನೆಯ ಮನದ ಮಾತು. ಮುಂದಿನ ಮನದ ಮಾತು 2016 ಆಗುತ್ತೆ. ಇದೀಗ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ದೇವೆ, ಹೊಸ ವರ್ಷದ ಸ್ವಾಗತದ ಸಿದ್ದತೆಯಲ್ಲಿದ್ದೇವೆ. ಭಾರತ ವೈವಿಧ್ಯದಿಂದ ಕೂಡಿದ ನಾಡು. ಸಾಲು ಸಾಲು ಹಬ್ಬಗಳು, ಒಂದು ಹಬ್ಬ ಮುಗಿಯೋದ್ರೊಳಗೆ ಅದು ಮುಂದಿನ ಹಬ್ಬದ ನಿರೀಕ್ಷೆಯಲ್ಲಿ ನಮ್ಮನ್ನು ಬಿಟ್ಟು ಹೊರಟೋಗಿರುತ್ತೆ. ಒಮ್ಮೊಮ್ಮೆ ಅನಿಸುತ್ತೆ ನಮ್ಮ ದೇಶದಲ್ಲಿ ಹಬ್ಬಗಳಿಂದಲೇ ಪ್ರೇರಿತವಾದ ಆರ್ಥಿಕತೆ ಇದೆ ಅಂತ. ಇದು ಸಮಾಜದ ಕೆಳವರ್ಗದವರಿಗೂ ಆದಾಯದ ಮೂಲವಾಗುತ್ತದೆ. ನನ್ನ ವತಿಯಿಂದ ದೇಶ ಬಾಂಧವರಿಗೆಲ್ಲ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. 2016 ವರ್ಷ ನಿಮಗೆಲ್ಲ ಸುಖ ಸಮೃದ್ಧಿ ತರಲಿ, ಹೊಸ ಪ್ರೇರಣೆ, ಹೊಸ ಸಂಕಲ್ಪ, ನಿಮ್ಮನ್ನು ಹೊಸ ಚೈತನ್ಯಕ್ಕೆ ತಲುಪಿಸಲಿ, ಜಗತ್ತು ಸಂಕಟಗಳಿಂದ ಮುಕ್ತಿಯನ್ನು ಪಡೆಯಲಿ, ಭಯೋತ್ಪಾದನೆಯಾಗಿರಲಿ, ಜಾಗತಿಕ ತಾಪಮಾನ ಹೆಚ್ಚಳವಾಗಿರಲಿ, ಪ್ರಾಕೃತಿಕ ವಿಕೋಪವಾಗಿರಲಿ, ಮಾನವ ನಿರ್ಮಿತ ಸಂಕಷ್ಟವಾಗಿರಲಿ, ಎಲ್ಲರೂ ಇದರಿಂದ ಮುಕ್ತವಾಗಿ ಸುಖ ಸಂತೋಷದ ಬದುಕನ್ನು ಬದುಕಲಿ ಅಂತನ್ನೋದು ನನ್ನ ಹಾರೈಕೆ. ಇದಕ್ಕಿಂತ ಹೆಚ್ಚಿನ ಸಂತೋಷ ಇನ್ಯಾವುದಿದೆ? ನಿಮಗೂ ಗೊತ್ತು, ನಾನು ತಂತ್ರಜ್ಞಾನದ ಬಳಕೆಯನ್ನು ಬಹಳವಾಗಿ ಮಾಡ್ತೇನೆ. ಇದರಿಂದಾಗಿ ನನಗೆ ಬಹಳಷ್ಟು ಮಾಹಿತಿ ಸಿಗ್ತಾ ಇರುತ್ತೆ. ಮೈ ಗೌ ಅಂತನೋ ನನ್ನ ಪೋರ್ಟಲ್ ಅನ್ನು ನಾನು ನಿರಂತರವಾಗಿ ಗಮನಿಸ್ತಾ ಇರ್ತೇನೆ. ಪೂನಾದಿಂದ ಶ್ರೀ ಗಣೇಶ್ ವಿ ಸಾವ್ಲೇಶ್ವಾರ್ಕರ್ ಅವರು ಬರೆದಿದ್ದಾರೆ, ಈಗ ಪ್ರವಾಸಿಗಳ ಸೀಸನ್. ದೇಶ ವಿದೇಶಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಜನ ಪ್ರವಾಸಗಳನ್ನು ಕೈಗೊಳ್ತಾರೆ, ಕ್ರಿಸ್ಮಸ್ ರಜಾದಿನಗಳನ್ನು ಆಚರಣೆ ಮಾಡೋದಕ್ಕೋಸ್ಕರ ಹೋಗ್ತಾರೆ. ಗಣೇಶ್ ಅವರು ಹೇಳ್ತಾರೆ, ಪ್ರವಾಸೋದ್ಯಮದ ಕ್ಷೇತ್ರದಲ್ಲಿ ಇತರ ಎಲ್ಲ ಅನುಕೂಲಗಳ ಕುರಿತು ನಾವು ಗಮನವನ್ನು ಹರಿಸುತ್ತೇವೆ, ಆದರೆ ಎಲ್ಲೆಲ್ಲಿ ಪ್ರವಾಸಿ ತಾಣಗಳು ಇವೆಯೋ ಅಲ್ಲೆಲ್ಲ ಸ್ವಚ್ಛತೆ ನೈರ್ಮಲ್ಯದ ಕುರಿತು ವಿಶೇಷ ಗಮನವನ್ನು ಹರಿಸಬೇಕು. ನಮ್ಮ ಪ್ರವಾಸಿ ತಾಣಗಳು ಎಷ್ಟು ನಿರ್ಮಲವಾಗಿರುತ್ತವೆಯೋ ಜಗತ್ತಿನಲ್ಲಿ ನಮ್ಮ ದೇಶದ ಘನತೆ ಅಷ್ಟೊಂದು ಉನ್ನತ ಮಟ್ಟದಲ್ಲಿ ಇರುತ್ತೆ. ನಾನು ಗಣೇಶ್ ಅವರ ವಿಚಾರಗಳನ್ನು ಸಂಪೂರ್ಣವಾಗಿ ಒಪ್ತೇನೆ, ಅವರ ಮಾತುಗಳನ್ನು ನಿಮಗೂ ತಲುಪಿಸ್ತಾ ಇದ್ದೇನೆ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಅತಿಥಿಗಳನ್ನು ದೇವೋಭವ ಅಂತೇವೆ. ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬರ್ತಾರೆ ಅಂತಂದ್ರೆ ಅದೆಷ್ಟು ಕಾಳಜಿಯಿಂದ ನಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಅಲಂಕರಿಸ್ತೇವೆ ನಾವು. ಅದೇ ರೀತಿ ನಮ್ಮ ಯಾತ್ರಾ ಸ್ಥಳಗಳನ್ನು ಅಷ್ಟೇ ವಿಶೇಷವಾದ ಕಾಳಜಿಯಿಂದ ಸ್ವಚ್ಛ ಸುಂದರವಾಗಿ ಇಟ್ಕೊಳ್ಳೋದು ಕೂಡ ನಮ್ಮ ಕರ್ತವ್ಯ ಅಂತ ನಾವು ಭಾವಿಸಬೇಕು. ಸ್ವಚ್ಛತೆಯ ಕುರಿತು ದೇಶದ ಮೂಲೆ ಮೂಲೆಗಳಿಂದ ನಿರಂತರವಾದ ಸುದ್ದಿಗಳು ಬರ್ತಾ ಇರ್ತವೆ. ಇದು ಒಂದು ಸಂತೋಷದ ಸಂಗತಿ. ನಾನು ಮೊದಲ ದಿನದಿಂದಲೇ ಮಾಧ್ಯಮದ ಮಿತ್ರರಿಗೆ ಧನ್ಯವಾದವನ್ನು ಹೇಳ್ತಾನೇ ಇದ್ದೇನೆ. ಯಾಕೆ ಅಂತಂದ್ರೆ ಇಂಥ ಚಿಕ್ಕ ಚಿಕ್ಕ ಸಂಗತಿಗಳನ್ನು ಹುಡುಕಿ ಅವರು ಜನರ ಮುಂದೆ ಇಡ್ತಾರೆ. ಇತ್ತೀಚೆಗೆ ನಾನು ಪತ್ರಿಕೆಯಲ್ಲಿ ಒಂದು ಸುದ್ದಿಯನ್ನು ಓದಿದ್ದೆ, ನಿಮಗೂ ಹೇಳ್ತೇನೆ. ಮಧ್ಯಪ್ರದೇಶದ ಸಿಹೋರ್ ಜಿಲ್ಲೆಯ ಭೋಜಪುರ ಗ್ರಾಮದಲ್ಲಿ ಒಬ್ಬ ಹಿರಿಯರು, ದಿಲೀಪ್ ಸಿಂಗ್ ಮಾಳವೀಯ ಅಂತನ್ನೋರು. ಅವರು ಒಬ್ಬ ಸಾಮಾನ್ಯ ಕಸಬ್ದಾರರು, ಮನೆ ಕಟ್ಟುವ ಕೆಲಸ ಮಾಡ್ತಾರೆ, ಕೂಲಿ ಮಾಡ್ತಾರೆ. ಇವರು ಎಂಥ ಅನನ್ಯವಾದ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅವರ ಕುರಿತು ಪತ್ರಿಕೆಯಲ್ಲಿ ಒಂದು ವರದಿ ಕೂಡ ಪ್ರಕಟ ಆಗಿದೆ. ನಾನದನ್ನು ಓದ್ದಾಗ ನನಗನ್ನಿಸ್ತು ಇದನ್ನ ನಿಮಗೂ ಹೇಳಬೇಕು ಅಂತ. ಒಂದು ಚಿಕ್ಕ ಗ್ರಾಮದ ದಿಲೀಪ್ ಸಿಂಗ್ ಮಾಳವೀಯ ಅವರು ತಮ್ಮ ಊರಲ್ಲಿ ಯಾರಾದರೂ ಕಟ್ಟಡದ ಸಾಮಗ್ರಿಗಳನ್ನು ಒದಗಿಸೋದಾದರೆ ಶೌಚಾಲಯವನ್ನು ಕಟ್ಟಿಕೊಡುವ ಕೆಲಸವನ್ನ ಯಾವ ಕೂಲಿನೂ ಇಲ್ಲದೆ ಮಾಡಿಕೊಡುವುದಾಗಿ ಹೇಳ್ತಾರೆ. ಭೋಜಪುರ ಗ್ರಾಮದಲ್ಲಿ ತಮ್ಮ ಈ ಕೆಲಸ ಒಂದು ಪವಿತ್ರ ಕೆಲಸ ಅಂತ ಭಾವಿಸಿ ಅವರು ಈವರೆಗೆ 100 ಶೌಚಾಲಯಗಳನ್ನು ಕಟ್ಟಿಕೊಟ್ಟಿದ್ದಾರೆ. ನಾನು ದಿಲೀಪ್ ಸಿಂಗ್ ಮಾಳವೀಯ ಅವರಿಗೆ ಇದಕ್ಕಾಗಿ ಮನದಾಳದಿಂದ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ದೇಶದ ಪ್ರಗತಿಯ ಕುರಿತು ಕೆಲವೊಮ್ಮೆ ನಿರಾಸೆಯ ಮಾತುಗಳನ್ನು ನಾವು ಕೇಳ್ತಾ ಇರ್ತೇವೆ. ಆದರೆ ಈ ದೇಶದಲ್ಲಿ ಇಂಥ ಕೋಟಿಗಟ್ಟಲೆ ದಿಲೀಪ್ ಸಿಂಗ್ ಅವರು ಇದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ಇನ್ನೊಬ್ಬರಿಗೆ ಒಳ್ಳೆದಾಗುವ ಕೆಲಸವನ್ನು ಮಾಡ್ತಾನೇ ಇದ್ದಾರೆ. ಇವರೇ ದೇಶದ ಶಕ್ತಿಯಲ್ವೇ? ಇಂಥವರೇ ಅಲ್ವೇ ದೇಶದ ಆಶಾಕಿರಣ? ಇಂಥ ಸಂಗತಿಗಳೇ ದೇಶವನ್ನ ಮುನ್ನಡೆಸಲು ನೆರವಾಗುತ್ತವೆ. ಇದಕ್ಕಾಗಿ ಮನದ ಮಾತಿನಲ್ಲಿ ದಿಲೀಪ್ ಸಿಂಗ್ ಕುರಿತು ಹೆಮ್ಮೆಯನ್ನು ತಾಳುವುದು ಬಹಳ ಸ್ವಾಭಾವಿಕನೇ ಸರಿ. ಅನೇಕ ಜನರ ನಿಸ್ವಾರ್ಥ ಕಾರ್ಯಗಳಿಂದಾಗಿ ದೇಶ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆದಿದೆ. ದೇಶದ 125 ಕೋಟಿ ಜನ ಹೆಜ್ಜೆಯಲ್ಲಿ ಹೆಜ್ಜೆಯನ್ನಿಟ್ಟು ತಾವೂ ಮುಂದುವರಿತಾ ಇದ್ದಾರೆ, ದೇಶವನ್ನು ಮುಂದಕ್ಕೆ ಒಯ್ಯುತ್ತಿದ್ದಾರೆ. ಉತ್ತಮ ಶಿಕ್ಷಣ, ಉತ್ತಮ ಕೌಶಲ್ಯ, ಉದ್ಯೋಗದ ಹೊಸ ಹೊಸ ಅವಕಾಶಗಳು, ವಿಮಾ ಸುರಕ್ಷಾ ಕವಚದಿಂದ ಹಿಡಿದು ಬ್ಯಾಂಕಿಂಗ್ ಸೌಕರ್ಯಗಳನ್ನು ಕಲ್ಪಿಸುವವರೆಗೆ ಜಾಗತಿಕ ಮಟ್ಟದಲ್ಲಿ ಏಜ್ ಆಫ್ ಡೂಯಿಂಗ್ ಬಿಸಿನೆಸ್ನಲ್ಲಿ ಸುಧಾರಣೆ, ವ್ಯಾಪಾರ ಮತ್ತು ಹೊಸ ಉದ್ದಿಮೆಗಳನ್ನು ಆರಂಭಿಸುವುದರಲ್ಲಿ ಅನುಕೂಲತೆಗಳನ್ನು ಕಲ್ಪಿಸಿಕೊಡುವುದು, ಯಾವ ಸಾಮಾನ್ಯ ಜನ ಬ್ಯಾಂಕಿನ ಬಾಗಿಲವರೆಗೂ ಹೋಗೋದಕ್ಕೆ ಸಾಧ್ಯನೇ ಇರಲಿಲ್ವೋ ಅಂಥವರಿಗೆ ಮುದ್ರಾ ಯೋಜನೆಯ ಅಡಿಯಲ್ಲಿ ಸುಲಭವಾದ ಸಾಲದ ಸೌಲಭ್ಯಗಳನ್ನು ಕಲ್ಪಿಸುವುದು. ಇಡೀ ಜಗತ್ತು ಇಂದು ಯೋಗದ ಪರವಾಗಿ ಆಕರ್ಷಿತವಾಗಿದೆ. ಇದು ದೇಶದ ಎಲ್ಲರಿಗೂ ಗೊತ್ತಾಗಿದೆ. ಇಡೀ ಜಗತ್ತಿನಲ್ಲಿ ಅಂತಾರಾಷ್ಟೀಯ ಯೋಗ ದಿನವನ್ನು ಆಚರಿಸಲಾಯಿತು. ಅದರ ಮೂಲಕ ಇಡೀ ಜಗತ್ತು ಒಂದಾಯಿತು. ಆಗ ನಮಗೆ ವಿಶ್ವಾಸ ಮೂಡಿತು, ವಾಹ್, ಇದಲ್ಲವೇ ನಮ್ಮ ಭಾರತ. ನಾವು ವಿರಾಟ್ ರೂಪದ ದರ್ಶನವನ್ನು ಪಡೆದಾಗ ಇಂಥ ಉದಾತ್ತ ಭಾವನೆ ನಮ್ಮಲ್ಲಿ ಮೂಡುತ್ತೆ. ಮಾತೆ ಯಶೋಧ ಮತ್ತು ಶ್ರೀಕೃಷ್ಣರ ನಡುವೆ ನಡೆದ ಈ ಘಟನೆಯನ್ನು ಯಾರೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಬಾಲಕೃಷ್ಣ ತನ್ನ ಬಾಯಿಯನ್ನು ತೆರೆದು ಮಾತೆ ಯಶೋಧೆಗೆ ಇಡೀ ಬ್ರಹ್ಮಾಂಡದ ದರ್ಶನವನ್ನು ಮಾಡಿಸಿದ. ಆಗ ಆಕೆಗೆ ಆತನ ಶಕ್ತಿಯ ಕುರಿತು ಮನವರಿಕೆ ಆಯಿತು. ಯೋಗ ದಿನಾಚರಣೆಯ ಸಂಗತಿಯು ಭಾರತಕ್ಕೆ ಇಂಥ ಮನವರಿಕೆಯನ್ನು ತಂದಿತು. ಸ್ವಚ್ಛತೆಯ ಮಾತುಕತೆ ಒಂದು ರೀತಿಯಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಧ್ವನಿಸ್ತಾ ಇದೆ. ನಾಗರಿಕರ ಸಹಭಾಗಿತ್ವ ಇದರಲ್ಲಿ ಹೆಚ್ಚಾಗ್ತಲೇ ಇದೆ. ಸ್ವಾತಂತ್ರ್ಯ ಬಂದು ಇಷ್ಟು ದಿನಗಳ ನಂತರವಾದರೂ ಯಾವ ಗ್ರಾಮದಲ್ಲಿ ಮೊದಲ ಬಾರಿಗೆ ವಿದ್ಯುತ್ತಿನ ಕಂಬವು ಎದ್ದು ನಿಲ್ಲುತ್ತದೆಯೋ, ನಗರದಲ್ಲಿರುವ ನಮಗೆ ಅಥವಾ ಈಗಾಗಲೇ ಬಹಳ ದಿನಗಳಿಂದ ವಿದ್ಯುತ್ತನ್ನು ಬಳಸ್ತಾ ಬಂದಿರತಕ್ಕಂಥ ನಮ್ಮಂಥವರಿಗೆ ಇದು ಅರ್ಥವಾಗದೇ ಇರಬಹುದು. ಅಂಧಕಾರವು ಅಳಿದಾಗ ಉತ್ಸಾಹ ಮತ್ತು ಸಂತೋಷದ ಎಲ್ಲೇ ಮೀರುತ್ತದೆ. ಭಾರತದ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಶಕ್ತಿ ಇಲಾಖೆಗಳು ಈ ಮುಂಚೆಯೂ ಕೆಲಸ ಮಾಡ್ತಾ ಇದ್ವು. ಆದರೆ ಚಿಕ್ಕ ಚಿಕ್ಕ ಗ್ರಾಮಗಳಿಗೂ ವಿದ್ಯುತ್ತನ್ನು ತಲುಪಿಸುವ 1000 ದಿನಗಳ ಸಂಕಲ್ಪವನ್ನು ಮಾಡಿದ ನಂತರ ಇವತ್ತು ಆ ಗ್ರಾಮದಲ್ಲಿ ವಿದ್ಯುತ್ ತಲುಪಿತು, ಇವತ್ತು ಈ ಗ್ರಾಮದಲ್ಲಿ ವಿದ್ಯುತ್ ತಲುಪಿತು ಅಂತನೋ ಸುದ್ದಿಗಳು ತಲುಪ್ತಾ ಇರುತ್ತವೆ. ಆಗ ಅದರ ಜೊತೆಯಲ್ಲಿ ಆಯಾ ಗ್ರಾಮದ ಸಂಭ್ರಮ ಸಡಗರದ ಸುದ್ದಿನೂ ನಮಗೆ ತಲುಪುತ್ತವೆ. ಮಾಧ್ಯಮದಲ್ಲಿ ಇದರ ಕುರಿತು ವ್ಯಾಪಕ ಚರ್ಚೆ ಆಗಿಲ್ಲ. ಆದರೂ ನನಗೆ ವಿಶ್ವಾಸ ಇದೆ, ಮಾಧ್ಯಮ ಇಂತಹ ಗ್ರಾಮಗಳಿಗೆ ಖಂಡಿತವಾಗಿ ತಲುಪುತ್ತೆ. ಅಲ್ಲಿ ಮೂಡಿರುವ ಸಂಭ್ರಮ ಸಡಗರದ ಚಿತ್ರವನ್ನು ದೇಶಕ್ಕೆ ಪರಿಚಯಿಸಿಕೊಡುತ್ತೆ. ಇದರಿಂದಾಗುವ ಬಹುದೊಡ್ಡ ಲಾಭ ಅಂತಂದರೆ ಈ ಕಾರ್ಯದಲ್ಲಿ ತೊಡಗಿರುವ ಸರ್ಕಾರಿ ನೌಕರರಿಗೆ ಎಷ್ಟೊಂದು ತೃಪ್ತಿ, ಎಷ್ಟೊಂದು ಆನಂದ ಸಿಗುತ್ತದೆ ಅಂತಂದರೆ ತಾವು ಒಂದು ಗ್ರಾಮದ ಮತ್ತು ಅಲ್ಲಿ ವಾಸಿಸುವ ಜನರ ಬದುಕಿನಲ್ಲಿ ಬದಲಾವಣೆಯನ್ನು ತಂದಿರುವ ಹೆಮ್ಮೆ ಅವರದಾಗುತ್ತೆ. ರೈತರು, ಬಡವರು, ಮಹಿಳೆಯರು, ಯುವಜನರು ಇವರೆಲ್ಲರವರೆಗೆ ಈ ಮಾತು ತಲುಪಬೇಕಲ್ವೇ? ಯಾವ ಸರ್ಕಾರ ಯಾವ ಕೆಲಸ ಮಾಡಿದೆ, ಯಾವ ಸರ್ಕಾರ ಯಾವ ಕೆಲಸ ಮಾಡಿಲ್ಲ ಅನ್ನೋದಕ್ಕಲ್ಲ, ಇದು ನಾಗರಿಕರ ಹಕ್ಕು. ಇದರಿಂದಾಗಿ ಅವರು ವಂಚಿತರಾಗಬಾರದು. ತಮ್ಮ ಹಕ್ಕನ್ನು ಪಡೆಯುವುದಕ್ಕಾಗಿಯಾದರೂ ಅವರಿಗೆ ಇಂಥ ಮಾಹಿತಿ ಬೇಕಲ್ಲ. ಇದಕ್ಕಾಗಿ ನಾವು ಎಲ್ಲರೂ ಪ್ರಯತ್ನ ಮಾಡಬೇಕು. ಸರಿಯಾದ ಮಾತು, ಒಳ್ಳೆಯ ಮಾತು, ಜನಸಾಮಾನ್ಯರಿಗೆ ಪ್ರಯೋಜನಕ್ಕೆ ಬರುವಂಥ ಮಾತು ಎಷ್ಟು ಹೆಚ್ಚು ಜನರಿಗೆ ಸಾಧ್ಯವೋ ಅಷ್ಟು ಜನರಿಗೆ ವ್ಯಾಪಕವಾಗಿ ತಲುಪಬೇಕು. ಇದು ಒಂದು ರೀತಿ ಸೇವೆನೇ ಸರಿ. ನನ್ನದೇ ಆದ ರೀತಿಯಲ್ಲಿ ಈ ಕಾರ್ಯವನ್ನು ಮಾಡುವ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನಾನೊಬ್ಬನೇ ಎಲ್ಲವನ್ನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಈ ರೀತಿ ಮಾತಾಡ್ತಾ ಇದ್ದೇನೆ ಅಂತಂದರೆ ವಾಸ್ತವವಾಗಿ ನಾನು ಏನಾದರೂ ಮಾಡಬೇಕಲ್ಲ. ಒಬ್ಬ ಸಾಮಾನ್ಯ ನಾಗರಿಕರು ನರೇಂದ್ರ ಮೋದಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನನ್ನೊಂದಿಗೆ ಸಂಪರ್ಕವನ್ನು ಸಾಧಿಸಬಹುದು. ಅದರ ಮೂಲಕ ನಾನು ಇಂತಹ ಚಿಕ್ಕ ಚಿಕ್ಕ ವಿಚಾರಗಳನ್ನು ಜನರೊಂದಿಗೆ ಹಂಚಿಕೊಳ್ತಾ ಇರ್ತೇನೆ. ನನಗೆ ಸಂತೋಷವನ್ನು ನೀಡುವ ಸಂಗತಿ ಅಂತಂದರೆ ಜನರು ನನಗೆ ಇಂಥವೇ ಚಿಕ್ಕ ಚಿಕ್ಕ ವಿಚಾರಗಳನ್ನು ತಿಳಿಸ್ತಾನೆ ಇರ್ತಾರೆ. ನೀವು ನಿಮ್ಮದೇ ಆದ ರೀತಿಯಲ್ಲಿ ಖಂಡಿತವಾಗಿ ಈ ಪ್ರಯತ್ನದಲ್ಲಿ ಕೈಜೋಡಿಸಿ 125 ಕೋಟಿ ದೇಶವಾಸಿಗಳನ್ನು ತಲುಪಬೇಕು ಅಂತಂದರೆ ನಿಮ್ಮ ನೆರವಿಲ್ಲದೆ ನಾನು ಹೇಗೆ ತಲುಪೋದಕ್ಕೆ ಸಾಧ್ಯ ಹೇಳಿ? ಬನ್ನಿ, ನಾವೆಲ್ಲ ಸೇರಿ ಜನಸಾಮಾನ್ಯರ ಹಿತದ ವಿಚಾರಗಳನ್ನು ಜನಸಾಮಾನ್ಯರ ಭಾಷೆಯಲ್ಲಿ ಅವರಿಗೆ ತಲುಪಿಸೋಣ ಮತ್ತು ತಮ್ಮ ಹಕ್ಕನ್ನು ಪಡೆಯುವುದಕ್ಕಾಗಿ ಅವರನ್ನು ಪ್ರೇರೇಪಿಸೋಣ. ನನ್ನ ಪ್ರೀತಿಯ ನವ ಯುವ ಜನ ಸಂಗಾತಿಗಳೇ, ಆಗಸ್ಟ್ 15ರಂದು ನಾನು ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ಅಪ್ ಇಂಡಿಯಾ ಈ ಕುರಿತು ಒಂದು ಪ್ರಾಥಮಿಕ ಉಲ್ಲೇಖವನ್ನು ಮಾಡಿದ್ದೆ. ಅದರ ನಂತರ ಸರ್ಕಾರದ ಎಲ್ಲಾ ವಿಭಾಗಗಳಲ್ಲಿ ಈ ಕುರಿತು ವಿಚಾರ ವಿಮರ್ಶೆ ನಡೆದಿದೆ. ಭಾರತ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಬಲ್ಲದೆ? ನಮ್ಮ ರಾಜ್ಯಗಳಲ್ಲಿ ಯುವಜನರಿಗಾಗಿ ಒಳ್ಳೆಯ ಅವಕಾಶದ ರೂಪದಲ್ಲಿ ಹೊಸ ಹೊಸ ವಿಧ ವಿಧವಾದ ಸ್ಟಾರ್ಟ್ಅಪ್, ಹೊಸ ಹೊಸ ಅನ್ವೇಷಣೆಗಳು, ಅದು ಉತ್ಪಾದನೆಯ ಕ್ಷೇತ್ರದಲ್ಲಾಗಬಹುದು, ಸೇವಾ ಕ್ಷೇತ್ರದಲ್ಲಾಗಬಹುದು, ಕೃಷಿಯ ಕ್ಷೇತ್ರದಲ್ಲಾಗಬಹುದು, ಪ್ರತಿಯೊಂದರಲ್ಲೂ ಹೊಸತನ, ಹೊಸ ವಿಧಾನ, ಹೊಸ ಆಲೋಚನೆ. ಜಗತ್ತು ಅನ್ವೇಷಣೆಯ ಹೊರತಾಗಿ ಮುನ್ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ಅಪ್ ಇಂಡಿಯಾ ಯುವ ಜನತೆಗಾಗಿ ಬಹುದೊಡ್ಡ ಅವಕಾಶವನ್ನು ಕಲ್ಪಿಸಿದೆ. ನನ್ನ ಯುವಜನ ಸಂಗಾತಿಗಳೇ, ಜನವರಿ 16ರಂದು ಭಾರತ ಸರ್ಕಾರವು ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ಅಪ್ ಇಂಡಿಯಾ ಇದರ ಸಮಗ್ರ ಕ್ರಿಯಾ ಯೋಜನೆಯನ್ನು ಘೋಷಣೆ ಮಾಡಲಿದೆ. ಅದರಲ್ಲಿ ಏನಿದೆ, ಅದು ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಮಗ್ರ ರೂಪರೇಷೆಯನ್ನು ಅವತ್ತು ನೀಡಲಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಇಡೀ ದೇಶದಲ್ಲಿನ ಐಐಟಿ, ಐಐಎಂ, ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು, ಎನ್ಐಟಿಗಳು, ಎಲ್ಲೆಲ್ಲಿ ಯುವಜನ ಇದ್ದಾರೋ ಅವರನ್ನೆಲ್ಲ ಲೈವ್ ಕನೆಕ್ಟಿವಿಟಿಯ ಮೂಲಕ ಈ ಕಾರ್ಯಕ್ರಮದಲ್ಲಿ ತೊಡಗಿಸಲಾಗುತ್ತೆ. ಸ್ಟಾರ್ಟ್ಅಪ್ ಕುರಿತು ನಮ್ಮಲ್ಲಿ ಒಂದು ನಿಶ್ಚಿತವಾದ ಆಲೋಚನೆ ಪ್ರಚಲಿತವಾಗಿದೆ. ಡಿಜಿಟಲ್ ಪ್ರಪಂಚ, ಐಟಿ ಉದ್ಯಮಗಳಲ್ಲಿ ಇರುವಂತಹವರು, ಈ ಸ್ಟಾರ್ಟ್ಅಪ್ ಅಂಥವರಿಗಾಗಿ ಮಾತ್ರ ಇದೆ ಅಂತನೋ ಭಾವನೆ ನಾವಿಟ್ಕೊಂಡಿದ್ದೇವೆ. ಇಲ್ಲ, ಅದು ಹಾಗಿಲ್ಲ. ನಮಗೆ ಅದನ್ನು ಭಾರತದ ಅಗತ್ಯಗಳಿಗೆ ಅನುಸಾರವಾಗಿ ಪ್ರಗತಿಗೆ ತರಬೇಕಾಗಿದೆ. ಒಬ್ಬ ಬಡವ ಎಲ್ಲೋ ಕೂಲಿ ಮಾಡ್ತಾ ಇದ್ದಾನೆ, ಶಾರೀರಿಕ ಶ್ರಮವನ್ನ ಬಳಸಿ ಕೆಲಸ ಮಾಡ್ತಾ ಇದ್ದಾನೆ, ಆದರೆ ಯಾರಾದರೂ ಒಬ್ಬರು ಇಂಥ ಅನ್ವೇಷಣೆಯನ್ನ ಮಾಡಿ ಆ ಬಡ ಕೂಲಿಕಾರ ಅದೇ ಕೆಲಸವನ್ನ ಕಡಿಮೆ ಶ್ರಮದಲ್ಲಿ ಮಾಡುವಂತೆ ಆದರೆ ನಾನು ಇದನ್ನೂ ಸ್ಟಾರ್ಟ್ಅಪ್ ಅಂತಲೇ ಭಾವಿಸ್ತೇನೆ. ಇಂಥ ಯುವಜನರಿಗೆ ನೆರವು ನೀಡಿ ಅಂತ ನಾನು ಬ್ಯಾಂಕುಗಳಿಗೂ ಹೇಳ್ತೇನೆ. ನಾನು ಆ ಯುವಜನರಿಗೂ ಹೇಳ್ತೇನೆ, ಧೈರ್ಯದಿಂದ ಮುಂದುವರಿಯಿರಿ, ನಿಮಗೆ ಖಂಡಿತವಾಗಿಯೂ ಮಾರುಕಟ್ಟೆ ಲಭ್ಯವಾಗುತ್ತೆ ಅಂತ. ಅದೇ ರೀತಿ ನಮ್ಮ ಯುವಜನಾಂಗದ ಬುದ್ಧಿವಂತರು ಕೆಲವೇ ಕೆಲವು ನಗರಗಳಲ್ಲಿ ಮಾತ್ರ ಇದ್ದಾರೆಯೇ? ಹೀಗೆ ಯೋಚಿಸಿದರೆ ತಪ್ಪಾಗುತ್ತೆ. ಭಾರತದ ಮೂಲೆ ಮೂಲೆಗಳಲ್ಲಿಯೂ ಯುವಜನರಲ್ಲಿ ಅಗಾಧವಾದ ಪ್ರತಿಭೆ ಇದೆ. ಅವರಿಗೆ ಬೇಕಾಗಿರೋದು ಅವಕಾಶಗಳು. ಈ ಸ್ಟಾರ್ಟ್ಅಪ್ ಇಂಡಿಯಾ, ಸ್ಟ್ಯಾಂಡ್ಅಪ್ ಇಂಡಿಯಾ ಕೆಲವೇ ನಗರಗಳಿಗೆ ಸೀಮಿತ ಆಗಬಾರದು, ಭಾರತದ ಪ್ರತಿಯೊಂದು ಭಾಗಕ್ಕೂ ಹರಡಬೇಕಾಗಿದೆ. ರಾಜ್ಯ ಸರ್ಕಾರಗಳಿಗೂ ನಾನು ಆಗ್ರಹಿಸುತ್ತಿದ್ದೇನೆ, ಜನವರಿ 16ರಂದು ನಾನು ಈ ಕುರಿತು ವಿಸ್ತೃತವಾಗಿ ಮಾತಾಡ್ತೇನೆ. ಯಾವಾಗಲೂ ನಿಮ್ಮ ಸಲಹೆ ಸೂಚನೆಗಳನ್ನು ಸ್ವಾಗತಿಸುತ್ತೇನೆ. ಪ್ರಿಯ ಯುವಜನ ಸಂಗಾತಿಗಳೇ, ಜನವರಿ 12 ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿ. ನನ್ನಂಥ ಕೋಟಿ ಕೋಟಿ ಜನರಿಗೆ ಸ್ವಾಮಿ ವಿವೇಕಾನಂದರು ಪ್ರೇರಣೆಯ ಮೂಲವಾಗಿದ್ದಾರೆ. 1995ರಿಂದ ಜನವರಿ 12ನ್ನ ಅಂತಂದರೆ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ರಾಷ್ಟೀಯ ಯುವಜನ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಮುಂದಿನ ವರ್ಷದ ಜನವರಿ 12ರಿಂದ 16ರವರೆಗೆ ರಾಷ್ಟೀಯ ಯುವಜನೋತ್ಸವ ಛತ್ತೀಸ್ಗಢದ ರಾಯ್ಪುರದಲ್ಲಿ ನಡೀತಾ ಇದೆ. ಅದರ ಆಚರಣೆ ಒಂದು ವಿಷಯವನ್ನ ಆಧರಿಸಿ ಇರುತ್ತೆ. ನನಗೆ ಗೊತ್ತಾಗಿದೆ, ಈ ವರ್ಷ ಅದರ ವಿಷಯ ಇಂಡಿಯನ್ ಯೂತ್ ಡೆವಲಪ್ಮೆಂಟ್ ಸ್ಕಿಲ್ ಅಂಡ್ ಹಾರ್ಮನಿ. ಭಾರತದ ಎಲ್ಲಾ ರಾಜ್ಯಗಳಿಂದ ಬರುವ 10,000ಕ್ಕೂ ಹೆಚ್ಚು ಯುವಜನ ಇದರಲ್ಲಿ ಸಮಾವೇಶಗೊಳ್ಳಲಿದ್ದಾರೆ. ಒಂದು ಚಿಕ್ಕ ಭಾರತದ ದರ್ಶನವೇ ಅಲ್ಲಿ ಆಗಲಿಕ್ಕಿದೆ. ಯುವ ಭಾರತದ ದೃಶ್ಯ ಅಲ್ಲಿ ಅನಾವರಣಗೊಳ್ಳುತ್ತೆ. ಒಂದು ರೀತಿಯಲ್ಲಿ ಕನಸುಗಳ ಪ್ರವಾಹವನ್ನೇ ನೀವು ಅಲ್ಲಿ ಕಾಣಬಹುದು. ಸಂಕಲ್ಪದ ಅನುಭವ ಆಗಲಿದೆ. ಈ ಯುವಜನೋತ್ಸವದ ಕುರಿತು ನೀವು ನಿಮ್ಮ ಸಲಹೆಗಳನ್ನು ನೀಡಬಹುದು. ನಾನು ಮುಖ್ಯವಾಗಿ ಯುವ ಮಿತ್ರರನ್ನು ಕೇಳ್ತಾ ಇದ್ದೇನೆ. ನನ್ನ ನರೇಂದ್ರ ಮೋದಿ ಅಂತನೋ ಆಪ್ ಇದೆಯಲ್ಲ, ಅದರ ಮೂಲಕ ನಮಗೆ ನೀವು ಸಲಹೆಗಳನ್ನು ನೇರವಾಗಿ ಕಳಿಸಿಕೊಡಿ. ನಾನು ನಿಮ್ಮ ಮನದಾಳದ ಅಭಿಪ್ರಾಯವನ್ನು ತಿಳಿಯೋದಕ್ಕೆ ಬಯಸ್ತೇನೆ. ನಿಮ್ಮೆಲ್ಲಾ ವಿಚಾರಗಳು ರಾಷ್ಟೀಯ ಯುವಜನೋತ್ಸವದಲ್ಲಿ ಪ್ರತಿಬಿಂಬಿತವಾಗುವ ಹಾಗೆ ನಾನು ಸರ್ಕಾರಕ್ಕೆ ಸೂಚನೆಯನ್ನು ನೀಡ್ತೇನೆ. ನಾನು ನಿಮಗಾಗಿ ಕಾಯ್ತಾ ಇರ್ತೇನೆ ಸ್ನೇಹಿತರೆ. ನಿಮ್ಮ ಸಲಹೆಗಳು ನನ್ನವರೆಗೆ ಹರಿದು ಬರಲಿ. ಗುಜರಾತ್ ರಾಜ್ಯದ ಅಹಮದಾಬಾದ್ ನಿವಾಸಿ ದಿಲೀಪ್ ಚೌಹಾಣ್ ದೃಷ್ಟಿ ವಿಕಲಚೇತನ ಶಿಕ್ಷಕರಾಗಿದ್ದಾರೆ. ಅವರು ತಮ್ಮ ಶಾಲೆಯಲ್ಲಿ ಆಕ್ಸೆಸಿಬಲ್ ಇಂಡಿಯಾ ಡೇ, ಸುಗಮ್ಯ ಭಾರತ ದಿನ ಆಚರಣೆ ಮಾಡಿದರು. ಅವರು ನನಗೆ ಫೋನ್ ಮಾಡಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ.
ಮಾನ್ಯರೇ, ನಾವು ನಮ್ಮ ಶಾಲೆಯಲ್ಲಿ ಸುಗಮ್ಯ ಭಾರತ ಅಭಿಯಾನವನ್ನು ಆಚರಣೆ ಮಾಡಿದೆವು. ನಾನು ದೃಷ್ಟಿ ವಿಕಲಚೇತನ ಶಿಕ್ಷಕನಾಗಿದ್ದೇನೆ. ನಾನು 2,000 ಜನ ಮಕ್ಕಳನ್ನು ಉದ್ದೇಶಿಸಿ ಅಂಗವಿಕಲತೆಯ ಕುರಿತು ಮಾತನಾಡಿದೆ. ವಿಭಿನ್ನ ಸಾಮರ್ಥ್ಯದ ವ್ಯಕ್ತಿಗಳಿಗೆ ಹೇಗೆ ನೆರವಾಗಬಹುದು ಎನ್ನುವುದರ ಕುರಿತು ಅರಿವನ್ನು ಮೂಡಿಸಿದೆ. ಈ ಕುರಿತು ಮಕ್ಕಳ ಪ್ರತಿಕ್ರಿಯೆ ಅದ್ಭುತವಾಗಿತ್ತು. ಮಕ್ಕಳು ಸಮಾಜದಲ್ಲಿರುವ ವಿಕಲಚೇತನರಿಗೆ ನೆರವನ್ನು ನೀಡುವ ಕುರಿತು ಪ್ರೇರಿತರಾದರು. ನನ್ನ ಪ್ರಕಾರ ಇದು ನಿಮ್ಮ ಉನ್ನತ ಉಪಕ್ರಮವಾಗಿದೆ.
ಬಹಳ ಧನ್ಯವಾದಗಳು ದಿಲೀಪ್ ಅವರೇ. ನೀವು ಸ್ವತಃ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಈ ಕುರಿತು ಚೆನ್ನಾಗಿ ಗೊತ್ತಿದೆ. ನೀವು ಸ್ವತಃ ಅನೇಕ ಸಂಕಷ್ಟಗಳನ್ನು ಎದುರಿಸಿರಬಹುದು. ಕೆಲವೊಮ್ಮೆ ಸಮಾಜದಲ್ಲಿ ಇಂಥ ವ್ಯಕ್ತಿಗಳನ್ನು ಕಾಣುವ ಸಂದರ್ಭ ಬರುತ್ತೆ. ಆಗ ನಮ್ಮ ಮನಸ್ಸಿನಲ್ಲಿ ಅನೇಕ ವಿಚಾರಗಳು ಮೂಡುತ್ತವೆ. ನಮ್ಮ ಆಲೋಚನೆಯ ಪ್ರಕಾರ ನಾವು ಅವರನ್ನು ಕಾಣ್ತೇವೆ. ಕೆಲವರು ಯಾವುದೋ ಅಪಘಾತದ ಪರಿಣಾಮವಾಗಿ ಯಾವುದೋ ಒಂದು ಅಂಗವನ್ನು ಕಳೆದುಕೊಂಡಿರ್ತಾರೆ. ಇನ್ನು ಕೆಲವರು ಹುಟ್ಟಿದಾರಭ್ಯ ಯಾವುದೋ ವೈಕಲ್ಯಕ್ಕೆ ಒಳಗಾಗಿರ್ತಾರೆ. ಇಂಥ ವ್ಯಕ್ತಿಗಳಿಗಾಗಿ ಜಗತ್ತಿನಲ್ಲಿ ಅನೇಕ ಬಗೆಯ ಪದಗಳನ್ನು ಬಳಸಲಾಗಿದೆ. ಆದರೆ ಈ ಪದಗಳ ಕುರಿತು ಈಗಲೂ ಆಳವಾದ ಚಿಂತನೆ ನಡೆದಿದೆ. ನನಗನ್ಸುತ್ತೆ ಇಲ್ಲ, ಈ ಪದವನ್ನು ಬಳಸುವುದು ಉಚಿತವಲ್ಲ, ಗೌರವದಾಯಕವಾಗಿಲ್ಲ ಅಂತ. ನಾವು ನೋಡಿದ್ದೇವೆ ಎಷ್ಟೊಂದು ಪದಗಳು ಬಳಕೆಗೆ ಬಂದಿವೆ. ಹ್ಯಾಂಡಿಕ್ಯಾಪ್ ಅಂತೇವೆ, ಡಿಸೇಬಲ್ಡ್ ಅಂತೇವೆ, ಸ್ಪೆಷಲಿ ಏಬಲ್ಡ್ ಪರ್ಸನ್ ಅಂತೇವೆ, ಹೀಗೆ ಅನೇಕ ಪದಗಳು ಇವೆ. ನಿಜ, ಪದಗಳದ್ದು ತನ್ನದೇ ಆದಂಥ ಒಂದು ಮಹತ್ವ ಇದೆ. ಈ ವರ್ಷ ಭಾರತ ಸರ್ಕಾರ ಸುಗಮ್ಯ ಭಾರತ ಅಭಿಯಾನವನ್ನು ಪ್ರಾರಂಭ ಮಾಡಿದಾಗ ನಾನು ಈ ಕಾರ್ಯಕ್ರಮಕ್ಕಾಗಿ ಹೋಗೋನಿದ್ದೆ. ಆದರೆ ತಮಿಳುನಾಡಿನ ಕೆಲವು ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಚೆನ್ನೈನಲ್ಲಿ ಭಯಂಕರ ಪ್ರವಾಹ ಬಂದದ್ರಿಂದ ನಾನು ಅಲ್ಲಿಗೆ ಹೋಗುವಂತ ಅಗತ್ಯ ಬಿತ್ತು. ನಾನು ಈ ಕಾರ್ಯಕ್ರಮಕ್ಕೆ ಹೋಗೋದಕ್ಕಾಗಲಿಲ್ಲ. ಆದರೆ ನಾನು ಈ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದಾಗ ನನ್ನ ಮನಸ್ಸಿನಲ್ಲಿ ಕೆಲವು ವಿಚಾರಗಳು ಸುಳಿತಾ ಇದ್ವು. ಅಂತಂದ್ರೆ ದೇವರು ಒಬ್ಬ ವ್ಯಕ್ತಿಯ ಶರೀರದಲ್ಲಿ ಯಾವುದೋ ಒಂದು ಕೊರತೆಯನ್ನ ಮಾಡಿದ್ದಾನೆ ಅಂತಂದ್ರೆ, ಯಾವುದೋ ಒಂದು ಅಂಗ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತಂದ್ರೆ ನಾವು ಅವರನ್ನ ವಿಕಲಾಂಗರು ಅಂತೇವೆ. ಆದರೆ ಅವರ ಸರಿಯಾದ ಪರಿಚಯ ಆದಾಗ ನಮ್ಮ ಅರಿವಿಗೆ ಬರೋ ವಿಚಾರ ಅಂತಂದ್ರೆ, ಅವರು ನಮ್ಮ ಕಣ್ಣಿಗೆ ವಿಕಲಾಂಗರು ಅನ್ನೋ ಹಾಗೆ ಕಾಣ್ತಾರೆ. ಆದರೆ ದೇವರು ಅವರಿಗೆ ಯಾವುದೋ ಒಂದು ಹೆಚ್ಚಿನ ಶಕ್ತಿಯನ್ನು ನೀಡಿರ್ತಾನೆ, ಬೇರೊಂದು ಶಕ್ತಿಯನ್ನು ದೇವರು ಅವರಲ್ಲಿ ತುಂಬಿರ್ತಾನೆ. ಅದನ್ನ ನಾವು ಕಣ್ಣಿಂದ ಕಾಣೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಆದರೆ ಆ ವ್ಯಕ್ತಿ ಮಾಡೋ ಕೆಲಸ ಕಾರ್ಯಗಳನ್ನು ಗಮನಿಸಿದಾಗ, ಆ ವ್ಯಕ್ತಿಯ ಸಾಮರ್ಥ್ಯವನ್ನು ಗಮನಿಸಿದಾಗ ನಮಗೆ ಆಶ್ಚರ್ಯ ಆಗುತ್ತೆ. ಆಗ ನಮ್ಮ ಮನಸ್ಸಿನಲ್ಲಿ ಬರೋ ವಿಚಾರ ಅಂತಂದ್ರೆ, ಕಾಣಲು ಅವರು ವಿಕಲಾಂಗರಾಗಿರಬಹುದು, ಆದರೆ ಅನುಭವದ ಮಟ್ಟಿಗೆ ಅವರಲ್ಲಿ ವಿಶೇಷ ಶಕ್ತಿ ಇರುವುದು ನಮ್ಮ ಅರಿವಿಗೆ ಬರುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ಹೊಳೆದ ವಿಚಾರ ಅಂತಂದ್ರೆ, ನಾವು ಯಾಕೆ ವಿಕಲಾಂಗ ಅಂತನ್ನೋ ಪದದ ಬದಲು ದಿವ್ಯಾಂಗ ಅಂತನ್ನೋ ಪದವನ್ನು ಬಳಸಬಾರದು ಅಂತ. ಯಾಕೆಂತಂದ್ರೆ ಅವರ ಯಾವುದೋ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಅಂಗಗಳಲ್ಲಿ ದಿವ್ಯತೆ ಇರುತ್ತೆ, ದಿವ್ಯ ಶಕ್ತಿಯ ಸಂಚಲನ ಇರುತ್ತೆ. ಇದು ಸಾಮಾನ್ಯ ಶರೀರವನ್ನು ಹೊಂದಿರುವ ನಮ್ಮಲ್ಲಿ ಇರೋದಿಲ್ಲ. ನಮಗೆ ಈ ಪದ ಬಹಳ ಅಪ್ಯಾಯಮಾನವಾಗಿ ಕಂಡಿದೆ. ನನ್ನ ಪ್ರಿಯ ದೇಶ ಬಾಂಧವರೇ, ನಾವು ವಿಕಲಾಂಗ ಪದದ ಬದಲಿಗೆ ದಿವ್ಯಾಂಗ ಪದವನ್ನು ಬಳಕೆಗೆ ತರಬಹುದೇ? ನೀವು ಈ ಕುರಿತು ಆಲೋಚನೆ ಮಾಡ್ತೀರಿ ಅಂತನ್ನೋದು ನನ್ನ ಆಶಯ. ನಾವು ಅವತ್ತು ಸುಗಮ್ಯ ಭಾರತ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ. ಇದರಡಿಯಲ್ಲಿ ಎಲ್ಲ ಬಗೆಯ ಮೂಲ ಸೌಕರ್ಯಗಳಲ್ಲಿ ಸುಧಾರಣೆಯನ್ನು ತಂದು ಅವು ದಿವ್ಯಾಂಗ ವ್ಯಕ್ತಿಗಳಿಗೆ ಸುಗಮ್ಯ ಆಗೋ ಹಾಗೆ ಮಾಡೋಣ. ಶಾಲೆ, ಆಸ್ಪತ್ರೆ, ಕಚೇರಿ, ಬಸ್ಸು, ರೈಲು ನಿಲ್ದಾಣಗಳ ರ್ಯಾಂಪ್ಗಳು, ಪಾರ್ಕಿಂಗ್ ಸ್ಥಳಗಳು, ಲಿಫ್ಟ್ಗಳು, ಬ್ರೇಲ್ ಲಿಪಿ, ಎಷ್ಟೊಂದು ವಿಚಾರಗಳಿವೆ. ಇವೆಲ್ಲವುಗಳನ್ನು ಸುಗಮ್ಯ ಮಾಡೋದರಲ್ಲಿ ಅನ್ವೇಷಣೆ ಬೇಕು, ತಂತ್ರಜ್ಞಾನ ಇರಬೇಕು, ವ್ಯವಸ್ಥೆ ಬೇಕು, ಸಂವೇದನಾಶೀಲತೆ ಬೇಕು. ಈ ಕಾರ್ಯದ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ. ಜನರ ಸಹಭಾಗಿತ್ವವು ಚೆನ್ನಾಗಿದೆ, ಜನರಿಗೆ ಇದು ಚೆನ್ನಾಗಿಯೂ ಅನಿಸ್ತಾ ಇದೆ. ನೀವು ಈ ಪ್ರಯತ್ನದಲ್ಲಿ ಕೈ ಜೋಡಿಸಬಹುದು. ನನ್ನ ಪ್ರೀತಿಯ ದೇಶ ಬಾಂಧವರೇ, ಸರ್ಕಾರದ ಯೋಜನೆಗಳು ನಿರಂತರವಾಗಿ ಬರ್ತಾ ಇರುತ್ತವೆ, ನಡೀತಾ ಇರುತ್ತವೆ. ಆದರೆ ಅತ್ಯಂತ ಮಹತ್ವದ ವಿಚಾರ ಅಂತಂದ್ರೆ, ಯೋಜನೆಗಳು ಯಾವಾಗಲೂ ಜೀವಂತವಾಗಿರಬೇಕು. ಯೋಜನೆಗಳು ಕೊಟ್ಟ ಕೊನೆಯ ನಾಗರಿಕರವರೆಗೆ ಮುಟ್ಟುವಲ್ಲಿ ಸತ್ವಯುತವಾಗಿರಬೇಕು. ಯೋಜನೆಗಳು ಫೈಲ್ಗಳಲ್ಲಿ ಸಿಕ್ಕಿಹಾಕಿಕೊಂಡು ಜೀವ ಕಳೆದುಕೊಳ್ಳಬಾರದು. ಯೋಜನೆಗಳು ರೂಪುಗೊಳ್ಳೋದೇನೆ ಸಾಮಾನ್ಯ ಬಡ ವ್ಯಕ್ತಿಗಳಿಗಾಗಿ. ಯೋಜನೆಗಳ ಹಕ್ಕುದಾರರು ಯಾರಿದ್ದಾರೋ ಅವರ ಬಳಿಗೆ ಅತ್ಯಂತ ಸರಳವಾಗಿ ಯೋಜನೆಗಳು ತಲುಪಿಸುವ ಪ್ರಯತ್ನಗಳನ್ನು ಸರ್ಕಾರಗಳು ಮಾಡ್ತಾ ಇವೆ. ನಮ್ಮ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಸಹಾಯಧನ ನೀಡಲಾಗ್ತಾ ಇದೆ. ಕೋಟಿಗಟ್ಟಲೆ ರೂಪಾಯಿ ಇದರಲ್ಲಿ ಖರ್ಚಾಗುತ್ತೆ. ಇದು ಲಾಭಾರ್ಥಿಗಳವರೆಗೆ ತಲುಪ್ತಾ ಇದೆಯೋ ಇಲ್ವೋ, ಸರಿಯಾದ ಸಮಯಕ್ಕೆ ತಲುಪ್ತಾ ಇದೆಯೋ ಇಲ್ವೋ ಅನ್ನೋದರ ಲೆಕ್ಕಾಚಾರ ಇರಲಿಲ್ಲ. ಇದರಲ್ಲಿ ಸರ್ಕಾರ ಕೆಲವು ಸುಧಾರಣೆಗಳನ್ನು ಮಾಡಿದೆ. ಜನಧನ ಯೋಜನೆ ಇರಬಹುದು, ಆಧಾರ್ ಕಾರ್ಡ್ ಇರಬಹುದು, ಇವೆಲ್ಲವುಗಳ ಸಹಾಯದಿಂದ ಜಗತ್ತಿನ ಅತಿ ದೊಡ್ಡ ನೇರ ನಗದು ವರ್ಗಾವಣೆಯ ಯೋಜನೆಯ ಮೂಲಕ ಲಾಭಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಸಹಾಯಧನ ಸಂದಾಯ ಆಗುವ ಹಾಗೆ ಮಾಡಲಾಗಿದೆ. ಇದೀಗ ನನಗೆ ಗೊತ್ತಾಗಿದೆ, ಜಗತ್ತಿನ ಅತಿ ದೊಡ್ಡ ನೇರ ನಗದು ವರ್ಗಾವಣೆ ಯೋಜನೆ ಅಂತ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಇದು ದಾಖಲೆಯಾಗಿದೆ. ಇದನ್ನು ತಮಗೆ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಪಹಲ್ ಅಂತನ್ನೋ ಹೆಸರಿನಲ್ಲಿ ಈ ಯೋಜನೆ ಜಾರಿಯಲ್ಲಿದೆ. ಅತ್ಯಂತ ಸಫಲ ಯೋಜನೆಯಾಗಿದೆ. ನವೆಂಬರ್ ಕೊನೆಯವರೆಗೆ ಸುಮಾರು 15 ಕೋಟಿ ಎಲ್ಪಿಜಿ ಗ್ರಾಹಕರು ಪಹಲ್ ಯೋಜನೆಯ ಲಾಭವನ್ನು ಪಡೆದಿದ್ದಾರೆ. 15 ಕೋಟಿ ಗ್ರಾಹಕರ ಬ್ಯಾಂಕ್ ಖಾತೆಗಳಲ್ಲಿ ಸರ್ಕಾರದಿಂದ ಹಣ ನೇರವಾಗಿ ಸಂದಾಯ ಆಗ್ತಾ ಇದೆ. ಮಧ್ಯವರ್ತಿಗಳಿಲ್ಲ, ಶಿಫಾರಸಿನ ಅಗತ್ಯ ಇಲ್ಲ, ಭ್ರಷ್ಟಾಚಾರಕ್ಕೆ ಇಲ್ಲಿ ಅವಕಾಶ ಇಲ್ಲ. ಒಂದು ಕಡೆ ಆಧಾರ್ ಯೋಜನೆಯ ಅಭಿಯಾನ, ಇನ್ನೊಂದು ಕಡೆ ಜನ್ಧನ್ ಖಾತೆಯನ್ನು ತೆರೆಯುವುದು, ಮತ್ತೊಂದು ಕಡೆ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಫಲಾನುಭವಿಗಳ ಪಟ್ಟಿಯನ್ನು ತಯಾರಿಸೋದು, ಅವರನ್ನು ಆಧಾರ್ ಮತ್ತು ಖಾತೆಗಳೊಂದಿಗೆ ಜೋಡಿಸೋದು, ಈ ಕೆಲಸ ಜಾರಿಯಲ್ಲಿದೆ. ಗ್ರಾಮಗಳಲ್ಲಿ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸುವ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ಜನರಿಗೆ ದೊರಕಬೇಕಾದ ಹಣದ ಕುರಿತು ಅನೇಕ ದೂರುಗಳಿದ್ವು. ಆದರೆ ಈಗ ಆ ಹಣ ಆ ಕೂಲಿ ಮಾಡುವ ವ್ಯಕ್ತಿಗಳ ಖಾತೆಗಳಲ್ಲಿ ನೇರವಾಗಿ ಸಂದಾಯ ಆಗ್ತಾ ಇದೆ. ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನವನ್ನು ಕೊಡೋದರಲ್ಲಿಯೂ ಕೂಡ ತೊಂದರೆಗಳು ಆಗ್ತಾ ಇದ್ವು. ಅಲ್ಲಿಯೂ ದೂರುಗಳಿದ್ವು, ಅಲ್ಲಿಯೂ ಸುಧಾರಣೆಯನ್ನು ತರಲಾಗಿದೆ. ಈಗ ಸುಮಾರು 40,000 ಕೋಟಿ ರೂಪಾಯಿ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಲಾಗ್ತಾ ಇದೆ. ನನ್ನ ಸ್ಥೂಲವಾದ ಅಂದಾಜಿನ ಪ್ರಕಾರ 35-40 ಯೋಜನೆಗಳ ಅಡಿಯಲ್ಲಿ ಈ ತರದ ನಗದು ವರ್ಗಾವಣೆ ವಿಧಾನವನ್ನು ಅನುಸರಿಸಲಾಗ್ತಾ ಇದೆ. ನನ್ನ ಪ್ರೀತಿಯ ದೇಶ ಬಾಂಧವರೇ, ಜನವರಿ 26 ಭಾರತೀಯ ಗಣತಂತ್ರ ಶುಭ ದಿನವಾಗಿದೆ. ಇನ್ನೊಂದು ಶುಭ ಸಂಯೋಗ ಅಂತಂದ್ರೆ ಈ ವರ್ಷ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜನ್ಮ ಜಯಂತಿ ವರ್ಷಾಚರಣೆಯೂ ಆಗಿದೆ. ಸಂಸತ್ತಿನಲ್ಲಿ 2 ದಿನಗಳ ಕಾಲ ಸಂವಿಧಾನದ ಕುರಿತು ವಿಶೇಷ ಚರ್ಚೆಯನ್ನು ಕೂಡ ನಡೆಸಲಾಯಿತು. ಬಹಳ ಉತ್ಕೃಷ್ಟವಾದ ಅನುಭವ ಆಗಿತ್ತು. ಎಲ್ಲ ಪಕ್ಷಗಳ ಎಲ್ಲ ಸಂಸದರು ಸಂವಿಧಾನದ ಪಾವಿತ್ರ್ಯ, ಅದರ ಸರಿಯಾದ ಸ್ವರೂಪ ಇವೆಲ್ಲವುಗಳ ಕುರಿತು ಉತ್ತಮವಾದ ಚರ್ಚೆಯನ್ನು ನಡೆಸಿದರು. ಇದನ್ನ ನಾವು ಮುಂದುವರೆಸಬೇಕು. ಗಣತಂತ್ರ ದಿನ ಆಚರಣೆ ನಿಜವಾದ ಅರ್ಥದಲ್ಲಿ ಜನರನ್ನ ಸಂವಿಧಾನದೊಂದಿಗೆ ಜೋಡಿಸಬಲ್ಲದೆ ಮತ್ತು ಸಂವಿಧಾನವನ್ನ ಜನರೊಂದಿಗೆ ಜೋಡಿಸಬಲ್ಲದೆ. ನಮ್ಮ ಸಂವಿಧಾನವು ಅನೇಕ ಹಕ್ಕುಗಳನ್ನು ನಮಗೆ ನೀಡುತ್ತೆ. ಹಕ್ಕುಗಳ ಕುರಿತು ನಾವು ಚರ್ಚೆಯನ್ನು ಮಾಡ್ತೇವೆ, ಚರ್ಚೆ ಆಗಲೇಬೇಕು, ಅದು ಅಷ್ಟೇ ಮಹತ್ವದ್ದು. ಆದರೆ ಸಂವಿಧಾನವು ನಮ್ಮ ಕರ್ತವ್ಯಗಳಿಗೂ ಒತ್ತು ನೀಡುತ್ತೆ. ವಿಪರ್ಯಾಸ ಅಂತಂದ್ರೆ ಕರ್ತವ್ಯಗಳ ಕುರಿತು ಚರ್ಚೆ ಆಗಿರೋದು ತುಂಬಾ ವಿರಳ. ಹೆಚ್ಚು ಅಂತಂದ್ರೆ ಚುನಾವಣೆಗಳಾಗುವಾಗ ಎಲ್ಲಾ ಕಡೆ ಭಿತ್ತಿಪತ್ರಗಳು ಅಂಟಿಸಲಾಗುತ್ತೆ, ಜಾಹೀರಾತುಗಳನ್ನು ನೀಡಲಾಗುತ್ತೆ, ಮತದಾನ ಮಾಡುವುದು ನಮ್ಮ ಪವಿತ್ರ ಕರ್ತವ್ಯ ಅಂತ ಹೇಳಲಾಗುತ್ತೆ. ಮತದಾನದ ಸಂದರ್ಭದಲ್ಲಿ ಕರ್ತವ್ಯದ ಬಗ್ಗೆ ವ್ಯಾಪಕ ಚರ್ಚೆ ಆಗುತ್ತೆ. ಆದರೆ ದೈನಂದಿನ ಬದುಕಿನಲ್ಲಿಯೂ ಕರ್ತವ್ಯದ ಕುರಿತು ನಾವು ಯಾಕೆ ಮಾತಾಡಬಾರದು? ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 125ನೇ ಜಯಂತಿ ವರ್ಷಾಚರಣೆಯನ್ನು ಆಚರಿಸ್ತಾ ಇರುವಾಗ ಈ ವರ್ಷದಲ್ಲಿ ನಾವು ಜನವರಿ 26ರ ಸಂದರ್ಭದಲ್ಲಿ ಶಾಲಾ ಕಾಲೇಜುಗಳಲ್ಲಿ, ಊರುಗಳಲ್ಲಿ, ನಗರಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಕರ್ತವ್ಯ ಅನ್ನೋದ್ರ ಕುರಿತು ಪ್ರಬಂಧ ಸ್ಪರ್ಧೆ, ಕಾವ್ಯ ಸ್ಪರ್ಧೆ, ಚರ್ಚಾ ಸ್ಪರ್ಧೆಗಳನ್ನು ಯಾಕೆ ಏರ್ಪಡಿಸಬಾರದು? ದೇಶದ 125 ಕೋಟಿ ನಾಗರಿಕರು ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಮುಂದುವರಿಯೋದಾದರೆ ಎಷ್ಟೊಂದು ದೊಡ್ಡ ಇತಿಹಾಸದ ನಿರ್ಮಾಣ ಆಗುತ್ತೆ. ಮಾತಿನಿಂದಲಾದರೂ ಕೆಲಸ ಆರಂಭಿಸೋಣ. ನನ್ನ ಮನಸ್ಸಿನಲ್ಲಿ ಬರುವ ವಿಚಾರ ಅಂತಂದ್ರೆ ಜನವರಿ 26ಕ್ಕಿಂತ ಮುಂಚೆ ಕರ್ತವ್ಯ ಅನ್ನೋದ್ರ ಕುರಿತು ನಿಮ್ಮ ನಿಮ್ಮ ಭಾಷೆಗಳಲ್ಲಿ ಕಾವ್ಯ ಪ್ರಬಂಧ ಬರೆದು ಕೊಡಬಹುದಲ್ವೇ? ಮೈ ಗಾವ್ ಪೋರ್ಟರ್ ಮೂಲಕ ನನಗೆ ಕಳಿಸಿ. ಈ ದೇಶದ ಯುವಜನಾಂಗ ಕರ್ತವ್ಯದ ಕುರಿತು ಏನನ್ನ ಆಲೋಚಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದು ನನ್ನ ಬಯಕೆಯಾಗಿದೆ. ನನ್ನದೊಂದು ಪುಟ್ಟ ಸಲಹೆ ಇದೆ. ಜನವರಿ 26ರಂದು ನಾವು ಗಣತಂತ್ರ ದಿನವನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ನಾಗರಿಕರ ಮೂಲಕ, ಶಾಲಾ ಕಾಲೇಜು ಮಕ್ಕಳ ಮೂಲಕ ನಮ್ಮ ಊರಿನಲ್ಲಿರೋ ಎಲ್ಲ ಮಹಾಪುರುಷರ ಪ್ರತಿಮೆಗಳನ್ನು ಮತ್ತು ಅವುಗಳ ಪರಿಸರವನ್ನು ಶುದ್ಧಗೊಳಿಸಬಹುದಲ್ವೇ, ನಿರ್ಮಲಗೊಳಿಸಬಹುದಲ್ವೇ? ಇದನ್ನು ಸರ್ಕಾರದ ಮಟ್ಟದಲ್ಲಿ ಮಾಡೋ ಕುರಿತು ನಾನು ಹೇಳ್ತಾ ಇಲ್ಲ, ಸಾರ್ವಜನಿಕವಾಗಿ ಮಾಡೋ ಕುರಿತು ಮಾತಾಡ್ತಾ ಇದ್ದೇನೆ. ಮಹಾಪುರುಷರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡುವ ಕುರಿತು ನಾವು ಭಾವುಕರಾಗ್ತೇವೆ, ಆದರೆ ಅವುಗಳನ್ನು ನಿರ್ಮಲವಾಗಿ ಇಡುವ ಕುರಿತು ಅಷ್ಟೇ ಆಸ್ಥೆಯನ್ನ ತೋರೋದಿಲ್ಲ. ಸಮಾಜದ ಪ್ರತಿ, ದೇಶದ ಪ್ರತಿ ಇದನ್ನು ನಮ್ಮ ಸಹಜ ಸ್ವಭಾವವನ್ನಾಗಿ ಮಾಡಿಕೊಳ್ಬಹುದಲ್ವೇ? ಜನವರಿ 26ರಂದು ನಾವೆಲ್ಲ ಸೇರಿ ಈ ಕೆಲಸವನ್ನು ಮಾಡೋಣ. ಇಂಥ ಮಹಾಪುರುಷರ ಪ್ರತಿಮೆಗಳ ಪರಿಸರವನ್ನು ಶುದ್ಧಗೊಳಿಸೋಣ, ಆ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸೋಣ. ಪ್ರಿಯ ದೇಶ ಬಾಂಧವರೇ, ನಿಮಗೆಲ್ಲ 2016ರ ಹೊಸ ವರ್ಷದ ಅತ್ಯಂತ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.
ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟವನ್ನುದ್ದೇಶಿಸಿ ಮಾಡಿದ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದಾಳದ ಮಾತು ಇದುವರೆಗೆ ಕೇಳಿದಿರಿ. ಅನುವಾದಿಸಿ ಓದಿದವರು ಅಬ್ದುಲ್ ರೆಹಮಾನ್ ಪಾಷಾ. ಪ್ರಸ್ತುತಿ ಮಂಜುಳಾ ಹಾಗೂ ಪಿಎಂ ಜಗದೀಶ್. ನೆರವು ನಂದನ್ ಕುಮಾರ್. ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಿದ ಈ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು, ಎಫ್ಎಂ ರೈನ್ಬೋ, ಅಮೃತವರ್ಷಿಣಿ ವಾಹಿನಿಯೂ ಸೇರಿದಂತೆ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.